गुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनम् स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारियासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शमधोबिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदम् बुद्धिसम्पत्पदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ನಂತರ ವೈಶಂಪಾಯನ ಹೇಳ್ತಾ ಇದ್ದಾರೆ, ವೇದವ್ಯಾಸರು ಅಂತರ್ಧಾನ ಆಗಿ ಹೋಗ್ತಾ ಇದ್ದಾರೆ. ನಂತರ ಸತ್ಯವತಿ ದೇವಿ ಸೊಸೆಯತ್ರ ಹೋಗಿ ಹೇಳಬೇಕಾದದ್ದನ್ನು ಹೇಳಿ ಆಕೆಯನ್ನು ವಿಶೇಷವಾಗಿ ತಯಾರು ಮಾಡ್ತಾ ಇದ್ದಾಳೆ. ನಂತರ ಬ್ರಾಹ್ಮಣರಿಗೆ, ದೇವರ್ಷಿಗಳಿಗೆ, ವಿಪ್ರರಿಗೆ, ಎಲ್ಲರಿಗೂ ಕೂಡ ಅತಿಥಿಯರಿಗೆ ಭೋಜನ ಮಾಡಿಸ್ತಾ ಇದ್ದಾಳೆ. ನಂತರ 105ನೇ ಅಧ್ಯಾಯವನ್ನು ಶುರು ಮಾಡುತ್ತಾರೆ. ವೈಶಂಪಾಯನ ಹೇಳುತ್ತಾರೆ, ತತಸತ್ಯವತಿ ಕಾಲೇ ವಧೂಂ ಸ್ನಾತಾಮೃತೌ ತದಾ ಸಂವೇಶಯಂತಿ ಶಯನ್ ಶಯನೆ ಶನೈರ್ವಚನಮ್ರವೀತ್. ಸತ್ಯವತಿ ದೇವಿ ಋತುಸ್ನಾತ ಆಗಿರತಕ್ಕಂತಹ ಸೊಸೆಯನ್ನ ಶಯನದ ಮೇಲೆ ಕೂಡಿಸಿಕೊಳ್ತಾ ಹೇಳ್ತಾ ಇದ್ದಾಳೆ. ಕೌಸಲ್ಯೇ ದೇವರಸ್ತೆಸ್ತಿ ಸೋದ್ಯತ್ವಾನು ಪ್ರವೇಕ್ಷತಿ ಅಪ್ರಮತ್ತ ಪ್ರತೀಕ್ಷೈನಂ ನಿಶೀಥೇಹಿ ಆಗಮಿಷ್ಯತಿ. ನೋಡಮ್ಮ, ನಿನ್ನ ಗಂಡನ ಅಣ್ಣ ಒಬ್ಬ ಇದ್ದಾನೆ, ಆತ ಇವತ್ತು ವಿಶೇಷವಾಗಿ ಗರ್ಭಾಧಾನಕ್ಕಾಗಿ ಬರ್ತಾರೆ. ಸಾವಧಾನವಾಗಿ ಅವರ ಕುರಿತು ಆಲೋಚನೆ ಮಾಡುತ್ತಾ ಕಾದುಕೊಂಡಿರು. ಅರ್ಧರಾತ್ರಿ ಪ್ರಾಂತಕ್ಕೆ ನಿನ್ನ ಹತ್ರ ಬರಬಹುದವರು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಹೀಗೆ ಹೇಳಿದ್ರೆ, ಹೀಗೆ ಅದಕ್ಕೆ ವ್ಯಾಖ್ಯಾನಕಾರರು ಹೇಳುತ್ತಾರೆ, ಸಾಮಾನ್ಯವಾಗಿ ಯಾವ ವ್ಯಕ್ತಿಯನ್ನ ಕುರಿತು ಆಲೋಚನೆ ಮಾಡುತ್ತಾರೆ ಹೆಣ್ಮಕ್ಕಳು ಗರ್ಭಧಾರಣ ಸಮಯದಲ್ಲಿ, ಅಂಥ ಲಕ್ಷಣ ಇರುತ್ತಂದ್ರೆ ಆ ಯಾವ ವ್ಯಕ್ತಿಯ ಲಕ್ಷಣಗಳನ್ನು ಚಿಂತನೆ ಮಾಡುತ್ತಾರೆ, ಆ ಲಕ್ಷಣಗಳಿರತಕ್ಕಂಥ ಮಕ್ಕಳು ಆಗ್ತಾರೆ. ಶ್ವಶ್ವಾಸ್ತದ್ವಚನಂ ಶ್ರುತ್ವಾ ಶಯಾನಾಶಯನೇ ಶುಭೆ ಸಾ ಚಿಂತಯತ್ ತದಾ ಭೀಷ್ಮಂ ಅನ್ಯಾಂ ಚ ಕುರು ಪುಂಗವಾಂ. ವಿಶೇಷವಾಗಿ ಆಕೆ ಪವಿತ್ರವಾಗಿರತಕ್ಕಂಥ ಅಂಬಿಕಾ ಮನಸ್ಸಿನಲ್ಲಿ ಭೀಷ್ಮಾಚಾರ್ಯರನ್ನ, ಕುರುವಂಶಶ್ರೇಷ್ಠರನ್ನ, ಎಲ್ಲರನ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ತಥೋಂಬಿಕಾಯಾಂ ಪ್ರಥಮಂ ನಿಯುಕ್ತಃ ಸತ್ಯವಾಗೃಷಿ ದೀಪ್ಯಮಾನೇಷು ದೀಪೇಷು ಶರಣಂ ಪ್ರವಿವೇಶ. ವೇದವ್ಯಾಸ ದೇವರು ದೀಪಗಳಿಂದ ಬೆಳಗುವ ಕಾಲಕ್ಕೆ ಪ್ರವೇಶ ಮಾಡುತ್ತಾ ಇದ್ದಾರೆ. ತಸ್ಯ ಕೃಷ್ಣಸ್ಯ ಕಪಿಲಾಂ ಜಟಾಂ ದೀಪ್ತೇ ಚ ಲೋಚನೆ ಬಭ್ರೂಣಿ ಚೈವ ಸ್ಮಶ್ರೂಣಿ ದೃಷ್ಟ್ವಾ ದೇವೀನ್ಯಮೀಲಯತ್. ಆ ಋಷಿಗಳು ವೇದವ್ಯಾಸರು ಕಪ್ಪಾಗಿದ್ದಾರೆ, ಕೃಷ್ಣಸ್ಯ ಕಪ್ಪಾಗಿದ್ದಾರೆ, ಕಪಿಲಾಂ ಜಟಾಂ ಕಪಿಲ ವರ್ಣದಲ್ಲಿರತಕ್ಕಂಥ ಆ ಜಟೆಯನ್ನು ನೋಡ್ತಾ ಇದ್ದಾಳೆ, ಕಣ್ಣುಗಳು ಹೊಳೆಯುತ್ತಾ ಇವೆ. ಹಾಗೆ ವಿಶೇಷವಾಗಿರತಕ್ಕಂಥ ಅವರ ಮೀಸೆ, ಆದಮೇಲೆ ಈ ವಿಶೇಷವಾಗಿರತಕ್ಕಂಥ ಗಡ್ಡ ಎಲ್ಲವನ್ನು ನೋಡುತ್ತಾ ಇದ್ದಾಳೆ. ನೋಡಿ ಕಣ್ಣು ಮುಚ್ಚಿಕೊಂಡ್ಬಿಡ್ತಾ ಇದ್ದಾಳೆ. ಸಂಭಭೂವತಯಾ ಸಾರ್ಧಂ ಮಾತು ಪ್ರಿಯಜಕೀರ್ಷಯ ಭಯಾತ್ ಕಾತ್ ಕಾಶಿ ಸುತಾತಂ ತೂ ನಾ ಶಕ್ನೋದ ಅಭಿವೀಕ್ಷಿತು. ವೇದವ್ಯಾಸರ ಅನುಗ್ರಹ ಮಾಡಿದರು, ಆಕೆ ಭಯದಿಂದ ನೋಡ್ಲಿಕ್ಕಾಗಿಲ್ಲ. ನಂತರ ವೇದವ್ಯಾಸರು ಹೊರಗೆ ಬರ್ತಾ ಇದ್ದಾರೆ. ಅವಾಗ ಸತ್ಯವತಿ ದೇವಿ ವೇದವ್ಯಾಸರನ್ನ ಕೇಳ್ತಾ ಇದ್ದ, ಭಗವಂತನೇ ಬಂದಿದ್ದಾನಲ್ಲಿ. ಅಪ್ಯಸ್ಯಾಹ ತಥೋ ನಿಷ್ಕಾಂತಂ ಆಗಮ್ಯ ಮಾತಾ ಪುತ್ರ ಉವಾಚ ಅಪ್ಯಸ್ಯಾಹ ಗುಣವಾನ್ ಪುತ್ರ ರಾಜಪುತ್ರೋ ಭವಿಷ್ಯತಿ. ಅಯ್ಯ, ಈ ದೇವಿಗೆ ಗುಣವಂತನಾದ ರಾಜಪುತ್ರನು ಬರ್ತಾನೇನು? ಅವಾಗ ಹೇಳ್ತಾ ಇದ್ದ, ವಿಷಮ್ಯ ತದ್ವಚೋ ಮಾತು ವ್ಯಾಸ ಸತ್ಯವತಿ ಸುತಃ ನಾಗಾಯುತ ಸಮಪ್ರಾಣ ವಿದ್ವಾನ್ ರಾಜಋಷಿ ಸತ್ತಮಃ ಮಹಾಭಾಗೋ ಮಹಾವೀರ್ಯ ಮಹಾಬುದ್ಧಿರ್ ಭವಿಷ್ಯತಿ ತಸ್ಯ ಚಾಪಿ ಶತಂ ಪುತ್ರಾಃ ಭವಿಷ್ಯಂತಿ ಮಹಾತ್ಮನಃ. ಅವಾಗ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ, ಒಳ್ಳೆ ಮಗನಾಗ್ತಾನೆ, 10,000 ಆನೆಗಳ ಬಲ ಇರತಕ್ಕ ಮಗ ಹುಡ್ತಾನೆ, ವಿದ್ವಾಂಸ ಬರ್ತಾನೆ, ರಾಜರ್ಷಿಗಳಲ್ಲಿ ಶ್ರೇಷ್ಠನಾದ ಬರ್ತಾನೆ, ಮಹಾಭಾಗ ಮಹಾವೀರ್ಯ ಪರಾಕ್ರಮವಂತ ಮಹಾಬುದ್ಧಿ ಆಗಿರತಕ್ಕಂಥ ಮಗ ಬರ್ತಾನೆ, ಆತನಿಗೂ 100 ಮಕ್ಕಳು ಬರ್ತಾರೆ. ಅವಾಗ ಹೇಳ್ತಾ ಇದ್ದಾರೆ, ಕಿಂತು ಮಾತು ಸ ವೈಗುಣ್ಯಾತ್ ಅಂಧಯೇವ ಭವಿಷ್ಯತಿ. ತಾಯಿಯ ದುರ್ಗುಣದಿಂದಾಗಿ ಅಂಧನಾಗಿ ಹುಡ್ತಾನೆ, ನನ್ನನ್ನು ನೋಡಲಿಕ್ಕೆ ಕಣ್ಣು ತೆಗೆದಿಲ್ಲ, ಕಣ್ಣು ಮುಚ್ಚಿಕೊಂಡೇ ಇದ್ದಾಳೆ. ಅದಕ್ಕೆ ಮಗ ಕಣ್ಣಿಲ್ಲದವನಾಗಿ ಬರ್ತಾ ಇದ್ದಾರೆ. ತಸ್ಯ ತದ್ವಚನಂ ಶ್ರುತ್ವ ಮಾತಾ ಪುತ್ರಮಥಾ ಬ್ರವೀತ್ ನಾಂಧ ಕುರೂಣಾಂ ನೃಪತಿ ಅನುರೂಪಸ್ತಪೋಧನ ಜ್ಞಾತಿ ವಂಶಸ್ಯ ಗುಪ್ತಾರಂ ಪಿತೃಣಾಂ ವಂಶವರ್ಧನಂ ದ್ವಿತೀಯಂ ಕುರು ವಂಶಸ್ಯ ರಾಜಾನಂ ದಾತುಮರ್ಹಸಿ. ಅವಾಗೆ ಅಯ್ಯ, ಕಣ್ಣಿಲ್ಲದವ ಈ ಕುರುವಂಶಕ್ಕ ರಾಜನಾಗಿ ಹೇಗೆ ಬರ್ತಾನೆ? ಈ ವಂಶವನ್ನು ರಕ್ಷಣೆ ಮಾಡುತ್ತಾ, ದಾಯಾದಿಗಳ ರಕ್ಷಣೆ ಮಾಡುತ್ತಾ, ವಂಶ ಅಭಿವೃದ್ಧಿ ಮಾಡತಕ್ಕಂಥ ಇನ್ನೊಬ್ಬ ವಂಶ ಮಕರಾಗಿರತಕ್ಕಂಥ ಮಗ ಬೇಕು. ಅವಾಗ ಸತತೇತಿ ಪ್ರತಿಜ್ಞಾಯ ನಿಶ್ಚಕ್ರಾಮ ಮಹಾಯಶ ಸರಿ ಆಯಿತು ಅಂತ ವೇದವ್ಯಾಸರು ಹೊರಟು ಹೋಗ್ತಾ ಇದ್ದಾರೆ. ಸಾಪಿ ಕಾಲೇನ ಕೌಸಲ್ಯ ಸುಶುವೇಂಧಂ ತಮಾತ್ಮಜಂ ಪುನರೇವತು ಸಾ ದೇವಿ ಪರಿಭಾಷ ಶ್ರುತಾಂ ತತಃ ಋಷಿಮಾವಾಹಯತ್ ಸತ್ಯ ಯಥಾ ಪುರುಮರಿಂದಮ. ಅವಾಗ ಮತ್ತು ಪುನಃ ಆಕೆ ಏನು ಮೊದಲನೇ ಸೊಸೆ ಕಣ್ಣಿಲ್ಲದಂಥ ಹುಡುಗನನ್ನ ವಿಶೇಷವಾಗಿ ಹಡಿತಾ ಇದ್ದಾಳೆ. ನಂತರ ವಿಶೇಷವಾಗಿ ಮತ್ತೂ ಒಪ್ಪಿಸಿ ಋಷಿಯನ್ನ ಆವಾಹನ ಮಾಡ್ತಾ ಇದ್ದಾಳೆ. ತತಸ್ತೇನೈವ ವಿಧಿನಾಮಹಸ್ತಿ ಮಹರ್ಷಿ ತಾಂ ಅಪದ್ಯತ ಅಂಬಾಲಿಕಾಮಥಾಭ್ಯಾಘಾತ ಋಷಿಂ ದೃಷ್ಟ್ವಾ ಚ ಸಾಪಿತಂ ವಿವರಣ ಪಾಂಡು ಸಂಕಾಶ ಸಮಪದ್ಯತ ಭಾರತ. ಅಂಬಾಲಿಕೆ ಕೂಡ ವೇದವ್ಯಾಸರನ್ನ ನೋಡಿ ವಿವರ್ಣಳಾಗಿಬಿಟ್ಲು, ಯಪ್ಪ ಹೀಗಿದ್ದಾರಲ್ಲ, ಭೀತಳಾದ. ತಾಂ ಭೀತಾಂ ಪಾಂಡು ಸಂಕಾಶಾಂ ವಿಷಣ್ಣಾಂ ಪ್ರೇಕ್ಷ ಭಾರತ ವ್ಯಾಸ ಸತ್ಯವತಿ ಪುತ್ರ ಇದಂ ವಚನಮಬ್ರವೀತ್. ಆ ಬಿಳಿ ಮೈಯೆಲ್ಲ ಬಿಳಿ ಬಂದಂತೆ ಆಗಿಬಿಟ್ಟಿದೆ, ಆಕೆಗೆ ಬಿಳಿಚಿಕೊಂಡು ಹೋಗಿದೆ. ಆಕೆಯನ್ನು ನೋಡಿ ವೇದವ್ಯಾಸ ದೇವರು ಸತ್ಯವತಿ ದೇವಿ ಜೊತೆಗೆ ಹೇಳ್ತಾ ಇದ್ದಾರೆ, ಯಸ್ಮಾತ್ ಪಾಂಡುತ್ತಮಾಪನ್ನ ವಿರೂಪಂ ಪ್ರಕ್ಷಮಾಮಿಹ. ಆಕೆಗೂ ಹೇಳ್ತಾ ಇದ್ದಾರೆ, ತಸ್ಮಾ ದೇಶ ಸುಧಸ್ತೇ ವೈ ಪಾಂಡುರೇವ ಭವಿಷ್ಯತಿ. ಆ ಎರಡನೇ ಸೊಸೆಗೆ ಹೇಳ್ತಾ ಇದ್ದಾರೆ, ನಾನು ವಿಶೇಷವಾಗಿ ನನ್ನ ವಿರೂಪವನ್ನು ನೋಡಿ ನೀನು ಬಿಳಿಸಿಕೊಂಡು ಹೋಗಿದ್ದೀಯಲ್ವಾ ಭಯದಿಂದ, ನಿನ್ನ ಮಗನು ಬಿಳಿಯವನಾಗ್ತಾನೆ, ಬಿಳಿಸಿಕೊಂಡು ಹೋಗಿರ್ತಾನವ. ನಾಮಚಾಸ್ಯೈ ತದೈವೇಹ ಭವಿಷ್ಯತಿ ಶುಭಾನನೆ ಇತ್ಯುಕ್ತ್ವಾ ಸ ನಿರಕ್ರಾಮತ್ ಭಗವಾನ್ ಋಷಿಸತ್ತಮಃ. ಅಷ್ಟೇ ಅಲ್ಲ, ಅವನ ಹೆಸರು ಪಾಂಡು ಅಂತಲೇ ಆಗುತ್ತೆ ಅಂತ ಹೇಳಿ ಪೂಜ್ಯರಾಗಿರತಕ್ಕಂಥ ಋಷಿಗಳು ಹೊರಟೋಗ್ತಾ ಇದ್ದಾರೆ. ತಥೋ ನಿಷ್ಕ್ರಾಂತಮಾಲೋಕ್ಯ ಸತ್ಯ ಪುತ್ರಮಥಾಬ್ರವೀತ್ ಶಶಂಸತ ಪುನರಮಾತ್ರೇ ತಸ್ಯ ಬಾಲಸ್ಯ ಪಾಂಡುತಾಂ. ನಂತರ ವಿಶೇಷವಾಗಿ ವೇದವ್ಯಾಸರನ್ನ ಮತ್ತು ಕೇಳಿದಾಗ ಆ ಹುಡುಗ ಬಿಳಿಯವನಾಗ್ತಾನೆ ಅಂತ ಹೇಳಿದರು. ಮತ್ತು ಇನ್ನೊಬ್ಬ ಮಗನನ್ನು ಕುರಿತು ಕೇಳ್ತಾ ಇದ್ದಾಳೆ, ತಮ್ಮಾತ ಪುನರೇ ವಾನ್ಯಂ ಏಕಂ ಪುತ್ರಂ ಅಯಾಚತ ತಥೇತಿ ಸಹ ಮಹರ್ಷಿಸ್ತ ಅಮ್ಮಾತರಂ ಪ್ರತ್ಯಭಾಷತ. ಸರಿ ಇನ್ನೊಂದು ಮಗ ಆಗಲಿ ಅಂತ ಮತ್ತು ಕೇಳಿದ್ದು ಸರಿ ಅಂತ ಉತ್ತರ ಕೊಟ್ಟು, ತತಃ ಕುಮಾರಂ ಸಾದೀವಿ ಪ್ರಾಪ್ತಕಾಲಂ ಅಧೀಜನತ್ ಪಾಂಡುಂ ಲಕ್ಷಣ ಸಂಪನ್ನಂ ದೀಪ್ಯಮಾನ ವಿವಶ್ಯ. ನಂತರ ಅಂಬಾಲಿಕ ಪ್ರಸವ ಸಮಯ ಆದ ಕೂಡಲೇ ಪಾಂಡುವರ್ಣ ಇರತಕ್ಕಂಥ ಒಬ್ಬ ಮಗುವನ್ನ ಹಡಿತಾ ಇದ್ದಾಳೆ. ದಿವ್ಯ ಕಾಂತಿ ಇರತಕ್ಕಂಥ ಪಾಂಡು ಅದ್ಭುತವಾಗಿ ಕಾಣಿಸಿದ. ಯಸ್ಯ ಪುತ್ರಾಹ ಮಹೇಶ್ವಾಸಾಹ ಜಗ್ನಿರೇ ಪಂಚ ಪಾಂಡವಾ ಋತುಕಾಲೇ ತಥೋ ಜ್ಯೇಷ್ಠಾಂ ವಧೂಂ ತಸ್ಮೈ ನಿಯೋಜಯತ್. ಆ ಪಾಂಡುರಾಜನ ಐದು ಜನ ಮಕ್ಕಳೇ ವಿಶೇಷವಾಗಿರತಕ್ಕಂಥ ಧನುಷ್ಮಂತರಾಗಿರತಕ್ಕಂಥ ಅದ್ಭುತವಾದಂಥ ಐದು ಜನ ಪಾಂಡವರಾದರು. ನಂತರ ದೊಡ್ಡ ಸೊಸೆಯನ್ನೇ ಪುನಃ ಋತುಕಾಲದಲ್ಲಿ ನಿಯೋಗ ಮಾಡ್ತಾ ಇದ್ದಾಳೆ. ಸಾತು ರೂಪಂ ಚ ಗಂಧಂ ಚ ಮಹರ್ಷೆ ಪ್ರಭಿಚಂಚತಂ ನಾಕರೋ ದ್ವಚನಂ ದೇವ್ಯಾಹ ಭಯಾತ್ ಸುರಸುತೋಪಮ. ಆಕೆ ಯದ್ಯಪಿ ದೇವಕಾಂತೆ ಅಂತಿದ್ದಾಳೆ, ಆದರೆ ಆ ಮಹರ್ಷಿಯ ರೂಪ ಶರೀರದ ವಾಸನೆ ಇವೆಲ್ಲ ನೆನೆಸಿಕೊಂಡು ಯಪ್ಪ ಅಂತ ಹೆದರು ಹೋಗ್ತಾ ಇದ್ದಾಳೆ. ಅದಕ್ಕೆ ಅತ್ತೆ ಹೇಳಿದ ಮಾತನ್ನ ಕೇಳಿಲ್ಲ. ತತಸ್ವೈಹಿ ಭೂಷಣೈರ ದಾಸೀಂ ಭೂಷಯಿತ್ವಾ ಅಪ್ಸರೂಪಮಾಂ ಪ್ರೇಷಯಾಮಾಸ ಕೃಷ್ಣಾಯ ತತಃ ಕಾಶಿಪತೆ ಸುತ. ವಿಶೇಷವಾಗಿ ಇನ್ನೊಬ್ಬ ಅಪ್ಸರಸೆಯಂತೆ ಇರತಕ್ಕಂಥ ದಾಸಿಯನ್ನು ಕರೆಸಿ ತನ್ನ ಆಭರಣಗಳೆಲ್ಲ ಅವಳಿಗೆ ಹಾಕಿ ಕಳಿಸಿಕೊಡ್ತಾ ಇದ್ದಾರೆ. ಆ ನೋಡಿ, ಅಲ್ಲಿ ಯದ್ಯಪಿ ಕ್ಷತ್ರಿಯರ ಮಕ್ಕಳು ಇವರಿಬ್ಬರು, ಅವರಿಗೆ ಬುದ್ಧಿ ಬಂದಿಲ್ಲ, ದೊಡ್ಡವರು ಮಹಾನುಭಾವರಿದ್ದಾರೆ ಅಂತ ನಮಸ್ಕಾರ ಮಾಡಬೇಕು ಅಂತ ಬರಲಿಲ್ಲ. ಅದಕ್ಕೆ ಹೇಳ್ತಾರೆ, ದೊಡ್ಡವರು ನಮಗೆ ಜನ್ಮದಲ್ಲಿ ಸಿಗೋದು ಬಹಳ ಪುಣ್ಯದಿಂದ ಸಿಗ್ತಾರೆ, ಆದರೆ ನಮ್ಮ ಪುಣ್ಯ ಇಲ್ಲದಿದ್ದರೆ ಅವರಿಗೆ ನಮಸ್ಕಾರ ಮಾಡಲಿಕ್ಕೂ ಬುದ್ಧಿ ಬರಲ್ಲ, ದೂರ 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 ಹೊರಟು ಹೋಗ್ತಾ ಇರ್ತೀವಿ ದೊಡ್ಡವರಿಗೆ, ಅದಕ್ಕೆ ನಮ್ಮ ಭಾಗ್ಯವೂ ದೂರ 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 ಹೋಗಿಬಿಡ್ತಾ ಇರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ಆಕೆಗೆ ಎಂಥ ಬುದ್ಧಿ ಬಂದಿದೆ, ಸಾ ತಂ ಋಷಿಂ ಅನುಪ್ರಾಪ್ತಂ ಪ್ರತ್ಯುದ್ಗಮ್ಯ ಅಭಿವಾದ್ಯ ಚ ಸಂವಿವೇಶಾಭ್ಯನುಜ್ಞಾತ ಸತ್ಕೃತ್ಯೋಪಚಾರಃ. ಆ ಮಹರ್ಷಿಗಳ ಎದುರಿಗೆ ಹೋಗಿ ನಮಸ್ಕಾರ ಮಾಡಿ ನಂತರ ಅವರ ಅಪ್ಪಣೆಯಿಂದ ಅವರ ಸೇವೆಗಳನ್ನು ಮಾಡ್ತಾ ಇದ್ದಾಳೆ. ನಂತರ ವಿಶೇಷವಾಗಿ ಕಾಮೋಪಭೋಗೇ ನರಹಸ್ತಸ್ಯಾಂ ತುಷ್ಟಿಮಗಾ ತುಷ್ಟಿಂ ಅಗಾದೃಶಿ ತಯಾ ಸಹೋಷಿತೋ ರಾಜನ್ ಮಹರ್ಷಿ ಸಂಶಿತವ್ರತಃ ಉತ್ತಿಷ್ಠನ್ನ ಬ್ರವೀದೇನಾಂ ಅಭಜಿಷ್ಯ ಭವಿಷ್ಯತಿ. ಹಾ, ಅವಾಗ ಹೇಳ್ತಾ ಇದ್ದಾರೆ ವೇದವ್ಯಾಸರು ಆಕೆ ಜೊತೆಗೆ ಹೇಳ್ತಾ ಇದ್ದಾರೆ, ಇನ್ನ ಮೇಲೆ ನೀನು ದಾಸಿ ಆಗಲ್ಲ. ಯಾಕೆ? ಅಯಂ ತತೇ ಶುಭೇ ಗರ್ಭ ಶ್ರೇಯಾನ್ ಉದರಮಾಗತ ಧರ್ಮಾತ್ಮ ಭವಿತ ಲೋಕೇ ಸರ್ವಬುದ್ಧಿಮತಾಂ ವರಃ. ನಿನಗಿನ ಮೇಲೆ ಶ್ರೇಷ್ಠನಾದಂಥ ಮಗನ ಆಗ್ಲಿಕ್ಕಿದ್ದಾನೆ, ಪಂಡಿತ ಶ್ರೇಷ್ಠ ಧರ್ಮ ಸ್ವರೂಪನಾಗ್ತಾನೆ. ಅವಾಗ ಹೇಳ್ತಾ ಇದ್ದಾರೆ, ಸಜಜ್ಞೆ ವಿದುರೋ ನಾಮ ಕೃಷ್ಣ ದ್ವೈಪಾಯನಾತ್ಮಜ ಧೃತರಾಷ್ಟ್ರಸ್ಸ ವೈ ಭ್ರಾತ ಪಾಂಡುಶ್ಚೈವ ಮಹಾತ್ಮನಃ. ಆ ಹುಡುಗನೇ ವಿಶೇಷವಾಗಿ ವಿದುರ ಅಂತ ಬಂದ ವೇದವ್ಯಾಸರ ಮಗ. ಒಬ್ಬನೇ ತಂದೆ ಆದ್ದರಿಂದ ತಾಯಿ ಬೇರೆ, ಆದರೂ ವಿದುರ ಧೃತರಾಷ್ಟ್ರ ಮತ್ತು ಪಾಂಡುರಾಜರಿಬ್ಬರಿಗೂ ತಮ್ಮನಾಗ್ತಾ ಇದ್ದಾನೆ. ಧರ್ಮೋ ವಿದುರ ರೂಪೇಣ ಶಾಪಾತ್ತಸ್ಯ ಮಹಾತ್ಮನಃ ಮಾಂಡವಸ್ಯಾರ್ಥ ತತ್ವಜ್ಞ ಕಾಮಕ್ರೋಧ ವಿವರ್ಜಿತ. ಹೇಳ್ತಾ ಇದ್ದಾರೆ, ಕಾಮಕ್ರೋಧಗಳನ್ನು ಗೆದ್ದವ ಅರ್ಥತತ್ವ ಅಂದರೆ ವಿಶೇಷವಾಗಿ ಮಾಂಡವ್ಯರ ಶಾಪದಿಂದ ಧರ್ಮರಾಜರೇ ವಿದುರರಾಗಿ ಬರ್ತಾ ಇದ್ದಾರೆ. ಮಾಂಡವ್ಯ ಶಾಪದ ತತ್ವವನ್ನು ತಿಳ್ಕೊಂಡು ಬಂದಿದ್ದಾರೆ ಅವರು. ಅಂದರೆ ಯಾವಾಗಲೂ ಭಗವಂತ ಋಷಿಗಳ ಮೂಲಕ ಜ್ಞಾನಿಗಳ ಮೂಲಕ ಶಾಪ ಕೊಡಿಸಿದರೆ ಅದರಲ್ಲಿ ಏನೋ ಒಂದು ಅರ್ಥ ಕೂತಿರುತ್ತೆ, ಇಷ್ಟವೇ ಆಗಿರುತ್ತದು. ಕೃಷ್ಣದ್ವೈಪಾಯನೋಪ್ಯೇತ ಸತ್ಯವತ್ಯೈನ ವೇದಯತ್ ಪ್ರಲಭಂ ಪ್ರಲಂಭಮಾತ್ಮನಶ್ಚೈವ ಶೂದ್ರಾಯ ಪುತ್ರ ಜನ್ಮ ಚ. ಸತ್ಯವತಿ ದೇವಿಗೆ ಹೇಳ್ತಾ ಇದ್ದಾರೆ ಕೃಷ್ಣದ್ವೈಪಾಯನರು, ಅಂಬಿಕಾ ತನ್ನ ಮೋಸ ಮಾಡಿ ದಾಸಿಯನ್ನು ಕಳಿಸಿದ್ದು, ದಾಸಿಗೆ ಮಗನಾಗುವುದು. ಹೇಳ್ತಾ ಇದ್ದಾರೆ, ಸಧರ್ಮಸ್ಯಾನೃಣೋ ಭೂತ್ವ ಪುನರಮಾತ್ರ ಸಮೇತ್ಯ ತಸ್ವೈ ಗರ್ಭಂ ಸಮಾವೇದ್ಯ ತತ್ರೈವ ಅಂತರಧೀಯತ. ವೇದವ್ಯಾಸರು ತಾಯಿ ಋಣವನ್ನು ಕಳ್ಕೊಂಡು ನಂತರ, ಅಂದರೆ ಅವರು ಋಣ ಯಾವುದಿಲ್ಲ, ಲೋಕದೃಷ್ಟಿಯಲ್ಲಿ ಋಣವನ್ನು ಕಳ್ಕೊಂಡು ನಂತರ ತಾಯಿ ಹತ್ತಿರ ಬಂದು ಆ ಗರ್ಭವೃತ್ತಾಂತವನ್ನು ಹೇಳಿ ಅಲ್ಲೇ ಅದೃಶ್ಯರಾಗಿ ಹೋಗ್ತಾ ಇದ್ದಾರೆ. ಏತೇ ವಿಚಿತ್ರ ವೀರ್ಯಸ್ಯ ಕ್ಷೇತ್ರೇ ದ್ವೈಪಾಯನಾದಪಿ ಜಗ್ನಿರೇ ದೇವ ಗರ್ಭಾಭಾಹ ಕುರುವಂಶ ವಿವರ್ಧನ. ವೇದವ್ಯಾಸರ ಅನುಗ್ರಹದಿಂದ ಬಂದಿರತಕ್ಕಂಥ ವಿಚಿತ್ರ ವೀರ್ಯರ ಹೆಂಡತಿಯರಲ್ಲಿ ಬಂದಿರತಕ್ಕಂಥವರು 3 ಜನ ದೇವತಾ ಪುತ್ರರಂತೆ ಬಂದರಯ್ಯ ಅಂತ ಹೇಳಿದಲ್ಲಿಗೆ, ಇತಿ ಶ್ರೀ ಮಹಾಭಾರತೆ ಆದಿಪರ್ವಣಿ ಸಂಭವ ಪರ್ವಣಿ ವಿಚಿತ್ರ ವೀರ್ಯ ಸುತೋತ್ಪತ್ತೌ ಪಂಚಾಧಿಕ 105th ಅಧ್ಯಾಯ 105th ಅಧ್ಯಾಯವನ್ನು ಪೂರ್ಣಗೊಳಿಸಿ 106th ಅಧ್ಯಾಯಕ್ಕೆ ಬರ್ತಾ ಇದ್ದಾರೆ. ಜನಮೇಜಯರಾಯ ಹೇಳ್ತಾ ಇದ್ದಾರೆ, ಕಿಂಕೃತಂ ಕರ್ಮ ಧರ್ಮೇಣ ಏನ ಶಾಪಮುಪೇ ಇವಾನ್ ಕಸ ಶಾಪಾತ್ಯ ಬ್ರಹ್ಮರ್ಷೇ ಶೂದ್ರಯೋನಾವಜಾಯತ. ಅಲ್ಲಿ ಹೇಳ್ತಾ ಇದ್ದಾರೆ, ಯಮಧರ್ಮರಾಜರು ಶಾಪ ಪಡೆಯುವಷ್ಟು ತಪ್ಪೇನು ಮಾಡಿದರು? ಯಾವ ಬ್ರಹ್ಮರ್ಷಿಗಳ ಶಾಪದಿಂದಾಗಿ ಅವರು ಶೂದ್ರ ಜಾತಿಯಲ್ಲಿ ಹುಟ್ಟಿದರು? ಅವಾಗ ವೈಶಂಪಾಯನ ಹೇಳ್ತಾ ಇದ್ದಾರೆ, ಬಭೂವ ಬ್ರಾಹ್ಮಣ ಕಶ್ಚಿತ ಮಾಂಡವ್ಯ ಇತಿ ವಿಶ್ರುತಃ ಧೃತಿಮಾನ್ ಸರ್ವಧರ್ಮಜ್ಞ ಸತ್ಯೇ ತಪಸ್ಥಿತ. ಮಾಂಡವ್ಯರು ಅಂತ ಪ್ರಸಿದ್ಧಿ ಹೊಂದಿರತಕ್ಕಂಥ ಬ್ರಾಹ್ಮಣರು ಇದ್ರಯ್ಯ, ಅವರು ಧೀರರು, ಹಾಗೆ ಸರ್ವಧರ್ಮ ತಿಳ್ಕೊಂಡವರು, ತಪೋನಿಷ್ಠರಾಗಿದ್ರು, ಸತ್ಯವಂತರಾಗಿದ್ರು. ಸ ಆಶ್ರಮ ಪದದ್ವಾರಿ ವೃಕ್ಷ ಮೂಲೆ ಮಹಾತಪಾ ಊರ್ಧ್ವಬಾಹುರ್ ಮಹಾಯೋಗಿ ತಸ್ಥೌ ಮೌನವ್ರತಾನ್ವಿತ. ಅವರು ತಮ್ಮ ಆಶ್ರಮ ದ್ವಾರದತ್ರ ಗಿಡದ ಕೆಳಗೆ ಊರ್ಧ್ವಬಾಹುವಾಗಿ ಕೈ ಮೇಲಕ್ಕೆತ್ತಿ ಮೌನವ್ರತವನ್ನು ಸ್ವೀಕಾರ ಮಾಡಿ ಇರ್ತಾ ಇದ್ರು. ತಸ್ಸ ಕಾಲೇನ ಮಹತ ತಸ್ಮಿನ್ ತಪಸಿತ ವ್ರತತಃ ತಮಾಶ್ರಮನು ಪ್ರಾಪ್ತಃ ದಸ್ಯವೋ ಲೋತ್ರಹಾರಿಣ. ಸ್ವಲ್ಪ ತುಂಬ ಕಾಲ ಆದ ಮೇಲೆ ಅವರು ತಪಸ್ಸಲ್ಲಿರುವಾಗ ಆಶ್ರಮಕ್ಕೆ ಕಳ್ಳರು ತಮ್ಮ ಕದ್ದ ಸೊತ್ತಿನಿಂದ ಬಂದರಲ್ಲಿಗೆ. ಅನುಸಾರ್ಯಮಾಣಾಃ ಬಹುಭಿಃ ರಕ್ಷಿಭಿರ್ ಭರತರ್ಷಭ ತೇತಸ್ಯ ವಸತೆ ಲೋತ್ರಂ ತಸ್ಯ ವಃ ಕುರು ಸತ್ತಮ. ಆ ಕಳ್ಳರನ್ನ ಸೈನಿಕರೆಲ್ಲ ಹಿಂದೆ ಬಿದ್ದು ಓಡಿಸ್ತಾ ಇದ್ರೆ ಭಯದಿಂದ ಕಳ್ಳರೆಲ್ಲ ಆ ಮುನಿಯ ಕುಟೀರದಲ್ಲಿ ಕದ್ದ ಸೊತ್ತನ್ನ ಇಟ್ಟು ಅಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಹೇಳ್ತಾ ಇದ್ದಾರೆ, ನಿಧಾಯಕ ಭಯಾಲ್ಲೀನಾ ತತ್ರೈವಾನಾಗತೆ ಬಲೆ ತೇಷು ಲೀನೇಶ್ವತೋ ಶೀಘ್ರಂ ತತ್ತದ್ದಕ್ಷಿಣಾಂಬಲಂ ಆಜಗಾಮ ತಥೋ ಪಶ್ಯನ್ ಮೃಷಿಂ ತಸ್ಕರಾನುಗಾಹ. ನಂತರ ವಿಶೇಷವಾಗಿ ಆ ಹಿಂದೆ ಬಿದ್ದಿರತಕ್ಕಂಥ ಭಟರು ಬರ್ತಾ ಇದ್ದಾರೆ, ಆ ಋಷಿಯನ್ನು ನೋಡ್ತಾ ಇದ್ದಾರೆ. ಅವರು ಆ ಋಷಿಯನ್ನು ಕೇಳ್ತಾ ಇದ್ದಾರೆ, ತಮಪೃಚ್ಛನ್ ತಥೋ ರಾಜನ್ ತಥಾವೃತ್ತಂ ತಪೋಧನಂ ಕಥಮೇನ ಪಥಾ ಜಾತಾ ದಸ್ಯವೋ ದ್ವಿಜಸತ್ತಮ ಏನ ಗಚ್ಚಾಮಹೇ ಬ್ರಹ್ಮನ್ ಯಥಾ ಶೀಘ್ರತರಂ ವಯಂ. ಹೇ ಬ್ರಾಹ್ಮಣ, ಇಲ್ಲಿ ಕಳ್ಳರು ಬಂದ್ರ ಯಾವ ಮಾರ್ಗದಲ್ಲಿ ಹೋದ್ರು ಹೇಳು, ಆ ಮಾರ್ಗದಲ್ಲಿ ಹೋಗ್ತೇವೆ. ತಥಾತು ರಕ್ಷಿಣ ಅಂ ತೇಷಾಂ ಬೃವತಾಂ ತಪೋಧನ ನ ಕಿಂಚದ್ ವದನಂ ರಾಜನ್ನ ಬ್ರವೀತ್ ಸಾಧು ಅಸಾಧುವಾ. ಆ ರಕ್ಷಕರು ಹಾಗೆ ಕೇಳ್ತಾ ಇದ್ರು, ಅವರು ಏನು ಮಾತಾಡಿಲ್ಲ, ಒಳ್ಳೆಯದು ಮಾತಾಡಿಲ್ಲ, ಕೆಟ್ಟದು ಮಾತಾಡಿಲ್ಲ. ತತಸ್ತೇ ರಾಜಪುರುಷಾಃ ವಿಚಿನ್ವಾ ನಾಸ್ತಮಾಶ್ರಮಂ ತತ್ರ ಲೀಲಾಂ ಸ್ತಾನ್ ಚೌರಾಂತ ದ್ರವ್ಯಮೇವ ಚ. ಆ ರಾಜ ಸೈನಿಕರು ನೋಡಿ ಆ ಆಶ್ರಮದಲ್ಲಿ ಪ್ರವೇಶ ಮಾಡಿ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಅವಾಗ ಕಳ್ಳರನ್ನ ಅವ್ರ ಸೊತ್ತನ್ನ ಹಿಡಿತಾ ಇದ್ದಾರೆ. ತತಃಶಂಕಾ ಸಮಭವತ್ ರಕ್ಷಿಣಾಂ ತಮ್ಮುನಿಂ ಪ್ರತಿ ಸಂಯಮ್ಯೈನಂ ತಥೋ ರಾಜ್ಞೇ ದಸ್ಯೂಂಶ್ಚೈವನ್ಯವೇದಯನ್. ಅವಾಗ ಆ ಭಟರಿಗೆ ಆ ಮುನಿಗಳ ಮೇಲೆ ಶಂಕ ಬಂತು, ಆ ಕಳ್ಳರು ಸಹಿತವಾಗಿ ಅವರನ್ನ ಬಂಧನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ತಂ ರಾಜ ಸಹತೈಶ್ಚ ತೈಶ್ಚೋರೈ ಅನ್ವಶಾತ್ ವಧ್ಯತಾಮಿತಿ ಸರಕ್ಷಭಿಸ್ತೈರಜ್ಞಾತ ಶೂಲೆ ಪ್ರೋತೋ ಮಹಾತಪಾಹ. ಆ ರಾಜ ಕಳ್ಳರು ಸಹಿತವಾಗಿ ಆ ಮುನಿಯನ್ನು ಕೊಂದು ಬಿಡಿ ಅಂತ ಹಾಕಿದ್ರು. ಅವಾಗ ವಿಶೇಷವಾಗಿ ಅವರು ಮಹಾತಪಸ್ವಿಗಳು ಎಂದು ಗೊತ್ತಿಲ್ಲದೇ ಇರತಕ್ಕಂತಹ ಸೈನಿಕರು ಒಂದು ಶೂಲಕ್ಕೆ ಅವರನ್ನ ಇಳಿಸ್ತಾ ಇದ್ದಾರೆ, ಕೆಳಗಿನ ಭಾಗದಿಂದ ಶೂಲ ಒಳಕ್ಕೆ ಹೋಗು. ತತಸ್ತೆ ಶೂಲಮಾರೋಪ್ಯ ತಮ್ಮುನಿಂ ರಕ್ಷಿಣಸ್ತದಾ ಪ್ರತಿಜಗ್ಮರ್ ಮಹೀಪಾಲಂ ಧನಾನ್ಯಾದಾಯ ತಾನ್ಯಥಾ. ಆ ಮುನಿಗಳನ್ನ ಶೂಲಕ್ಕೆ ಏರಿಸಿ ರಾಜನ ಹತ್ರ ಹೋಗ್ತಾ ಇದ್ದಾರೆ ದುಡ್ಡನ್ನು ಹಿಡ್ಕೊಂಡು. ಶೂಲಸ್ಥಸ್ತದ ಧರ್ಮಾತ್ಮ ಕಾಲೇನ ಮಹತಾ ತತಃ ನಿರಾಹಾರೋಪಿ ವಿಪ್ರರ್ಷಿನ್ ಮರಣಂ ನಾಭ್ಯಪದ್ಧತ. ಆ ಶೂಲದಲ್ಲಿ ತುಂಬಾ ಕಾಲ ಇದ್ರು, ಆಹಾರ ಇಲ್ಲದಿದ್ರು ಬ್ರಹ್ಮರ್ಷಿಗಳವರು ಮರಣ ಆಗ್ಲಿಲ್ಲ. ಧಾರಯಾಮಾಸ ಪ್ರಾಣಾನ್ ಋಷಿಂಸ ಸಮಪಾನಯತ್ ಶೂಲಾಗ್ರೇ ತಪ್ಯಮಾನೇನ ತಪಸ್ತೇನ ಮಹಾತ್ಮನ ಸಂತಾಪಂ ಪರಮಂ ಜಗ್ಮೋ ಮನಯಸ್ತಾಪಸಾನ್ವಿತಾಹ. ಮಹರ್ಷಿ ಪ್ರಾಣಗಳನ್ನ ಧಾರಣೆ ಮಾಡಿಕೊಂಡು ತನ್ನ ಸ್ಮರಣೆ ಮಾತ್ರದಿಂದ ಎಲ್ಲಾ ಋಷಿಗಳನ್ನ ಕರೆಸಿಕೊಳ್ತಾ ಇದ್ದಾರೆ. ಋಷಿಗಳೆಲ್ಲ ಬರ್ತಾ ಇದ್ದಾರೆ, ತುಂಬಾ ತುಂಬಾ ದುಃಖ ಪಡ್ತಾ ಇದ್ದಾರೆ ಅವರನ್ನು ನೋಡಿ. ಅವರು ರಾತ್ರಿ ಹೊತ್ತಿನಲ್ಲಿ ತ್ರೇಯರಾತ್ರವು ಶಕುನಾ ಭೂತ್ವ ಸನ್ನಿಪತ್ಯತು ಭಾರತ ದರ್ಶಯಂತೋ ಯಥಾಶಕ್ತಿ ತಮ ಪೃಚ್ಛನ್ ದ್ವಿಜೋತ್ತಮಂ. ಅವರೆಲ್ಲರೂ ಕೂಡ ವಿಶೇಷವಾಗಿ ಪಕ್ಷಿಗಳಾಗಿ ಬಂದು ಆಯನಕ್ಕೆ ಆತನಿಗೆ ವಿಶೇಷವಾಗಿ ಕಾಣಿಸಿ ಆ ದ್ವಿಜೋತ್ತಮರನ್ನ ಕೇಳ್ತಾ ಇದ್ದಾರೆ. ಶ್ರೋತುಮಿಚ್ಛಾಮಹೇ ಬ್ರಹ್ಮನ್ ಕಿಂ ಪಾಪಂ ಕೃತವಾನಸಿ ಏ ಶ್ರೋತುಮಿಚ್ಛಾಮಹೇ ಬ್ರಹ್ಮನ್ ಕಿಂ ಪಾಪಂ ಕೃತವಾನಸಿ ಏನೇಹ ಸಮನು ಪ್ರಾಪ್ತಂ ಶೂಲೆ ದುಃಖಂ ದುಃಖ ಭಯಂ ಮಹತ್. ಅವರು ಮಾಡುವ ಪ್ರಶ್ನೆ ತುಂಬಾ ಆಳವಾದ, ನೀನು ಹಿಂದೆ ಏನು ಪಾಪ ಮಾಡಿದ್ದೀಯಪ್ಪ, ಈ ಕಳ್ಳರು ನಿನ್ನ ಹತ್ರ ಬರೋದು, ಆ ದುಡ್ಡು ಬಚ್ಚಿಡೋದು, ಭಟರು ಹಿಡ್ಕೊಂಡು ಹೋಗೋದು, ರಾಜ ಶಿಕ್ಷೆ ಹಾಕೋದೆಲ್ಲ ಈಗ ನಡೆದದ್ದು. ಈ ಥರ ನಡೆಯಬೇಕಾದರೆ ಅದರ ಹಿಂದೆ ನಿನ್ನದೇ ಏನೋ ಪಾಪ ಕರ್ಮ ಇರಬೇಕು. ನೀನು ಇಲ್ಲಿ ಸಿಕ್ಕಾಕ್ಕೊಂಡು ಈ ಒದ್ದಾಡಬೇಕಾದರೆ, ಅಂದರೆ ಇಲ್ಲಿ ಹೇಳೋದು ಈ ಜನ್ಮದಲ್ಲಿ ಏನೇನು ಕರ್ಮ ನಮ್ಮದು ನಡೆಯುತ್ತೆ ಅದಕ್ಕೆ ಹಿಂದಿನ ಕರ್ಮ ವಿಶೇಷವಾಗಿ ಕಾರಣವಾಗಿರುತ್ತೆ. ಇಂಥ ದುಃಖ ಭಯ ಬಂತಲ್ಲ, ಇದಕ್ಕೆ ಏನು ಕಾರಣ ಅಂತ ಕೇಳ್ತಾ ಇದ್ದಾರೆ. 106ನೇ ಅಧ್ಯಾಯ ಪೂರ್ಣಗೊಳಿಸಿ 107ನೇ ಅಧ್ಯಾಯಕ್ಕೆ ಬರ್ತಾ ಇದ್ದಾರೆ. ವೈಶಂಪಾಯನ ಹೇಳ್ತಾರೆ, ತತಸ್ಥ ಮುನಿಷಾರ್ದೂಲ ತಾನು ವಾಚ ತಪೋಧನಾನ್ ದೋಷತಃ ಕಂ ಗಮಿಷ್ಯಾಮಿ ನಹಿಮೇನ್ಯೋಪರಾಧ್ಯತಿ. ಅವ ಹೇಳ್ತಾ ಇದ್ದಾರೆ, ನಾನು ಯಾರ ಮೇಲೆ ದೋಷ ಎತ್ತಿ ತೋರಿಸಲಿ? ಬೇರೆಯವರು ನನಗೆ ತೊಂದರೆ ಕೊಡಲಿಲ್ಲ. ತಮ್ ದೃಷ್ಟ ರಕ್ಷಣಸ್ತತ್ರ ಬಹುತಿತೇ ಹನಿ ನವೇದಯಂ ಸತಾರಾಜ್ಞೇ ಯಥಾ ವೃತ್ತಂ ನರಾಧಿಪ. ಆ ರಕ್ಷಕರು ಕೂಡ ಶೂಲದ ಮೇಲೆ ಆ ಥರ ತುಂಬಾ ಕಾಲದಿಂದ ಕೂತ್ಕೊಂಡಿರ್ತಕ್ಕಂಥ ಆ ವೃತ್ತಾಂತವನ್ನು ನೋಡಿ ರಾಜನಿಗೆ ತಿಳಿಸಿಕೊಟ್ರು. ಶುತ್ವಾದ ವಚನಂ ತೇಷಾಂ ನಿಶ್ಚಿತ್ಯ ಸಹಮಂತ್ರಭಿ ಪ್ರಸಾದಯ ಮಾಸ ತಥಾ ಶೂಲಸ್ಥಂ ಋಷಿಸತ್ತಮಂ. ಅವಾಗ ರಾಜ ಮಂತ್ರಿಗಳಿಂದ ಚರ್ಚೆ ಮಾಡಿ ಆ ಶೂಲದಲ್ಲಿರ್ತಕ್ಕಂಥ ಋಷಿಗಳನ್ನ ಕ್ಷಮಾ ಕೇಳಲಿಕ್ಕೆ ಹೋಗ್ತಾ ಇದ್ದಾನೆ. ರಾಜ ಹೇಳ್ತಾ ಇದ್ದಾನೆ, ಎನ್ಮಯಾ ಪಕೃತ ಮೋಹಾತ್ ಅಜ್ಞಾನಾತ್ ಋಷಿಸತ್ತಮ ಪ್ರಸಾದಯೇತ್ವಾಂ ತತ್ರಹಂ ನಮೇ ತ್ವಂ ಕ್ರೋಧಮರ್ಹಸಿ. ಮೋಹದಿಂದಲೂ ಅಜ್ಞಾನದಿಂದಲೂ ನಾನು ಅಪಕಾರ ಮಾಡಿದೆ, ನನ್ನ ಮೇಲೆ ಸಿಟ್ಟಾಗಬಾರದು, ಅನುಗ್ರಹ ಮಾಡಬೇಕು. ಅವಾಗ ವೈಶಂಪಾಯನ ಹೇಳ್ತಾ ಇದ್ದಾರೆ, ಅಂಥದ್ದು ಇಲ್ಲಿ ಶಿಕ್ಷೆ ಎಂಥದ್ದು ಗೊತ್ತಾ? ನಿಮಗೆ ಅರ್ಥ ಆಗ್ಬೇಕಾದ್ರೆ ಒಂದು ಚಿಕ್ಕ ಸೂಜಿ ಇಟ್ಟು ಅದರ ಮೇಲೆ ನಿಮ್ಮನ್ನ ಕೂಡಿಸಿದ್ರೆ ಎಷ್ಟು ನೋವಾಗುತ್ತೆ. ಅಂಥದ್ದು ಶೂಲ ಇಟ್ಟು ಅದರ ಮೇಲೆ ಕೂಡಿಸಿದ್ರೆ, ಶೂಲ ಒಳಕ್ಕೆ ಹೋಗಿಬಿಟ್ರೆ, ಬುಧದ್ವಾರದಿಂದ ಒಳಕ್ಕೆ ಹೋಗಿಬಿಟ್ರೆ ಶರೀರದ ಒಳಗೆ ಹೇಗಿರಬೇಕು? ಹೀಗೆ ಮಾಡಿ ಕ್ಷಮಾ ಮಾಡಬೇಕು ಅಂತ ಕೇಳಿದರೆ ಋಷಿಗಳು ಕ್ಷಮ ಮಾಡ್ತಾರ, ಮಾಡಿದ್ರಂತೆ. ಏವಮುಕ್ತ ಸತೋ ರಾಜ್ಞಾ ಪ್ರಸಾದ ಮಕರೋನ್ಮುನಿ ಕೃತ ಪ್ರಸಾದಂ ರಾಜಾತಂ ತತಃ ಸಮವತಾರಯತ್. ಅವಾಗ ಮಹರ್ಷಿ ರಾಜನಿಗೆ ಪ್ರಸನ್ನರಾದಂತೆ, ಅಡ್ಡಿ ಇಲ್ಲಪ್ಪ, ನಿಂದೇ ತಪ್ಪಿಲ್ಲ, ಯಾಕೆ ಇಲ್ಲೆಲ್ಲ ನಂದೇ ಹಿಂದಿನ ಕರ್ಮ ಕಾರಣ ಇದೆ. ಅವಾಗ ಮುನಿಗಳನ್ನು ಅಲ್ಲಿಂದ ಇಳಿಸ್ತಾ ಇದ್ದಾರೆ. ಅವತಾರ ಯಚ ಸುಶೂಲಾಗ್ರಾತ್ ತಚ್ಚೂಲಂ ನಿಶ್ಚಕರ್ಷ ಅಶಕ್ನುವಂ ಸನಿಷ್ಕೃಷ್ಟುಂ ಶೂಲಂ ಮೂಲೆ ಸಸಿಚ್ಛಿಚ್ಛಿದೇ. ಕೆಳಗೆ ಇಳಿಸಿ ಆ ಶೂಲವನ್ನ ಶರೀರದಿಂದ ಬೇರು ಮಾಡಲಿಕ್ಕೆ ನೋಡುತ್ತಾರೆ, ಪೂರ್ಣವಾಗಿ ಬರಲಿಲ್ಲ. ವಿಶೇಷವಾಗಿ ಚೂರು ಒಳಗಿರುವ ಕಾಲಕ್ಕೆ ಕತ್ತರಿಸಿದರನ್ನ ಸ ತಥಾ ಅಂತರ್ಗತೇನೈವ ಶೂಲೇನ ವ್ಯಚರನ್ ಮುನಿ ತೇನಾದಿ ತಪಸಾ ಲೋಕಾನ್ ವಿಜಿಜ್ಞೆ ದುರ್ಲಭಾನ್ ಪರೈಹಿ. ಅವತ್ತಿನಿಂದ ಆ ಮುನಿ ಆ ಶೂಲದ ತುಂಡು ಶರೀರದಲ್ಲೇ ಇಟ್ಟುಕೊಂಡು ಎಷ್ಟು ನೋವಾಗಬೇಕ್ರಿ ಅಪ್ಪ. ಇಟ್ಟುಕೊಂಡೇ ತೀವ್ರ ತಪಸ್ಸನ್ನ ಮಾಡಿದರು. ಅದಕ್ಕೆ ಅವರಿಗೆ ಯಾರಿಗೂ ಸಿಗದೇ ಇರತಕ್ಕಂತಹ ದುರ್ಲಭವಾದ ಲೋಕಗಳೆಲ್ಲ ಬಂತು. ನಂತರ ಮತ್ತು ಅಣಿ ಮಾಂಡವ್ಯ ಇತಿ ಚ ತಥೋ ಲೋಕೇಶು ಗೀಯತೆ ಸಗತ್ವ ಸದನಂ ವಿಪ್ರಹ ಧರ್ಮಸ್ಯ ಪರಮಾತ್ಮವಿತ್ ಆಸನಸ್ಥಂ ತಥೋ ಧರ್ಮಂ ದೃಷ್ಟ ಉಪಲಭವತ ಪ್ರಭು. ಅವರೇ ಅಣಿ ಮಾಂಡವ್ಯರು ಅಂತ ಲೋಕದಲ್ಲಿ ಖ್ಯಾತರಾದರು. ಅವರು ಧರ್ಮರಾಜರ ಸಭೆಗೆ ಹೋಗ್ತಾ ಇದ್ದಾರೆ, ಅವರ ಭವನಕ್ಕೆ ಹೋಗಿ ಆಸನದಲ್ಲಿ ಕೂತಿರತಕ್ಕಂಥ ನೋಡಿ ಕೇಳ್ತಾ ಇದ್ದಾರೆ, ಕಿಂನು ತದ್ದುಷ್ಕೃತಂ ಕರ್ಮ ಮಯಾ ಕೃತ ಮಯಾನತ ಎಸ್ಯಂ ಫಲ ನಿರ್ವೃತ್ತೇ ಈ ದೃಶ್ಯ ಈ ದೃಶ್ಯ ಸಾಧಿತಾಮಯ ಈ ದೃಶಿ ಆಸಾಧಿತಾಮಯ ಶೀಘ್ರ ಮಾತ ಕ್ಷಮೇ ತತ್ವಂ ಪಶ್ಚಮೇ ತಪಸೋ ಬಲಂ. ಈ ರೀತಿಯಾಗಿ ನಾನು ಭೀಕರವಾದ ದುಃಖ ಅನುಭವಿಸಲಿಕ್ಕೆ ನಾನು ಹಿಂದೆ ಮಾಡಿದಂಥ ಪಾಪ ಏನು? ವಾಸ್ತವವನ್ನು ಹೇಳಿ, ಇಲ್ಲ ನನ್ನ ತಪಸ್ಸಿನ ಶಕ್ತಿನ ನೋಡಿ. ಧರ್ಮರಾಜರು ಹೇಳ್ತಾ ಇದ್ದಾರೆ, ಪತಂಗಿಕಾನಾಂ ಪುಚ್ಛೇಶು ತ್ವಯೇ ತ್ವಯಾ ಈಶೀಕ ಪ್ರವೇಶಿತ ಕರ್ಮಣಸ್ತಸತೆ ಪ್ರಾಪ್ತಂ ಫಲಮೇ ತತ್ತಬೋಧನ. ಈ ರೆಕ್ಕೆಗಳಿರ್ತಕ್ಕಂಥ ಹುಳಗಳು, ಆ ಹುಳಗಳ ಕಳುಗಿನಿಂದ ಈ ಕಡ್ಡಿಯನ್ನು ಚುಚ್ಚುತ್ತಾ ಇದ್ದೀರಪ್ಪ ನೀವು, ಅದರಿಂದ ನಿಮಗೆ ಫಲ ಬಂದಿದೆ. ಸ್ವಲ್ಪಮೇವ ಯಥಾ ದತ್ತಂ ದಾನಂ ಬಹುಗುಣಂ ಭವೇತ್ ಅಧರ್ಮ ಏವಂ ವಿಪ್ರಶೇ ಬಹು ದುಃಖ ಫಲಪ್ರದ. ನಾವು ಮಾಡಿದ ದಾನ ಸ್ವಲ್ಪ ದಾನ ಆದರೂ ಅತಿ ವಿಶೇಷವಾಗಿ ಅಧಿಕ ಫಲ ಕೊಟ್ಟಂತೆ, ಸ್ವಲ್ಪ ಅಧರ್ಮ ಕೂಡ ಅನೇಕ ದುಃಖ ಫಲಗಳನ್ನು ಕೊಡುತ್ತಯ್ಯ. ಅಣಿಮಾಂಡವರು ಹೇಳಿದರು, ಕಸ್ಮಿನ್ ಕಾಲೇ ಮಯ ತತ್ ಕೃತಂ ಬ್ರೋಹಿ ಯಥಾ ತಥಂ ತೇನೋಕ್ತೋ ಧರ್ಮರಾಜೇನ ಬಾಲಭಾವೇ ತ್ವಯಾ ಕೃತಂ. ಹೌದಾ, ನಾನು ಯಾವ ವಯಸ್ಸಿನಲ್ಲಿ ಆ ಪಾಪವನ್ನು ಮಾಡಿದೆ ಹೇಳಿ. ಅವಾಗ ಧರ್ಮರಾಜರು ಹೇಳ್ತಾರೆ, ನೀವು ಚಿಕ್ಕ ಹುಡುಗರಿದ್ದಾಗ ಮಾಡಿದ್ದು. ಅವಾಗ ಅಣಿಮಾಂಡವರು ಹೇಳ್ತಾ ಇದ್ದಾರೆ, ಬಾಲೋ ಹಿ ದ್ವಾದಶಾತ್ ವರ್ಷಾತ್ ಜನ್ಮತೋ ಯತ್ ಕರಿಷ್ಯತಿ ನ ಭವಿಷ್ಯತ್ ಧರ್ಮೋತ್ತರ ನ ಪ್ರಜ್ಞಾ ಸಂತಿ ವೈದಿಶ. ಅದಕ್ಕೆ ಹೇಳ್ತಾ ಇದ್ದಾರೆ, ಚಿಕ್ಕ ಹುಡುಗರು 12 ವರ್ಷದ ಒಳಗೆ ಏನು ಮಾಡಿರೋ ತಪ್ಪಲ್ಲ ಅಂತ ಧರ್ಮಶಾಸ್ತ್ರ ನಿರ್ಣಯ ಹೇಳ್ತಾ ಇದೆ. ಯಾಕೆ, ಆ ವಯಸ್ಸಿನಲ್ಲಿ ಹುಡುಗನಿಗೆ ಧರ್ಮಶಾಸ್ತ್ರ ಗೊತ್ತಿರಲಿಲ್ಲವಾ. ಅಲ್ಲಿ ವಿಶೇಷವಾಗಿ ಅಲ್ಪೇ ಪರಾಧೇಪಿ ಮಹಾನ್ ಮಮದಂಡಸ್ತ್ವಯಾಕೃತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಅಣಿಮಾಂಡವ್ಯ ಋಷಿಗಳು ಇನ್ನೊಂದು 2 ವರ್ಷವನ್ನು ಸೇರಿಸ್ತಾ ಇದ್ದಾರೆ. 14 ವರ್ಷದವರೆಗೂ ನಾನು ಸ್ವಲ್ಪ ಅಪರಾಧ ಮಾಡಿದೆ, ನನಗಿಂಥ ಗರೀಯಾನ್ ಬ್ರಾಹ್ಮಣವಧ ಸರ್ವಭೂತವಧಾದಪಿ. ಬ್ರಾಹ್ಮಣವಧ ಅಂಥ ದೊಡ್ಡ ಶಿಕ್ಷೆಯನ್ನು ನಮಗೆ ಕೊಟ್ಟಿದ್ದೀರಿ. ಆದ್ದರಿಂದ ಶೂದ್ರ ಯೋನಾವತೋ ಧರ್ಮ ಮಾನುಷ ಸಂಭವಿಷ್ಯಸಿ ಮರ್ಯಾದಾಂ ಸ್ಥಾಪಯಾಂ ಯಜ್ಞ ಲೋಕೆ ಧರ್ಮ ಫಲೋದಯಾಂ. ಶೂದ್ರ ಯೋನಿಯಲ್ಲಿ ಹೇ ಧರ್ಮರಾಜ, ನೀನು ಮನುಷ್ಯರಲ್ಲಿ ಹುಟ್ಟು, ಇನ್ನ ಈ ಧರ್ಮವನ್ನು ನಾನು ಸ್ಥಾಪನೆ ಮಾಡುತ್ತೇನೆ. ಏನು ಆ ಚತುರ್ದಶಕಾತ್ ವರ್ಷಾತನ ಭವಿಷ್ಯತಿ ಪಾದಕಂ ಪರತಃ ಕುರ್ವತಾಮೇವಂ ದೋಷ ಇವ ಭವಿಷ್ಯತಿ. 14 ವರ್ಷದವರೆಗೆ ಮಾಡಿದ ಪಾಪಗಳು ಯಾರಿಗೂ ಅಂಟಲ್ಲ, ನಂತರ ಪಾಪ ಮಾಡಿದರೆ ಅದು ಮಾತ್ರ ಅವರಿಗೆ ಫಲ ಬರುತ್ತೆ. ವೈಶಂಪಾಯನ ಹೇಳ್ತಾರೆ, ಏತೇನತು ಅಪರಾಧೇನ ಶಾಪಾತ್ತಸ್ಯ ಮಹಾತ್ಮನಃ ಧರ್ಮೋ ವಿದರ ರೂಪೇಣ ಶೂದ್ರ ಯೋನಾವಜಾಯತ. ಈ ರೀತಿಯಾಗಿ ಅಣಿಮಾಂಡವ್ಯರ ಶಾಪದಿಂದಾಗಿ ಧರ್ಮರಾಜರು ವಿದುರ ರೂಪದಿಂದ ಶೂದ್ರ ಯೋನಿಯಲ್ಲಿ ಬಂದರು. ಆದರೆ ಇಲ್ಲಿ ಆಚಾರ ನಿರ್ಣಯ ಕೊಡುತ್ತಾರೆ, ದೊಡ್ಡವರ ಶಾಪ ಚಿಕ್ಕವರಿಗೆ ತಟ್ಟಿಯೇ ತಟ್ಟುತ್ತೆ, ಚಿಕ್ಕವರು ಕೊಟ್ಟ ಶಾಪ ದೊಡ್ಡವರು ಸ್ವೀಕಾರ ಮಾಡಬೇಕು ಅಂತಿಲ್ಲ, ಆದರೆ ಭಗವಂತ ಕೊಟ್ಟಿದ್ದಾನೆ ಅಂತ ಅವರು ತಲೆಬಾಗಿ ಸ್ವೀಕಾರ ಮಾಡುತ್ತಾರೆ. ಧರ್ಮೇ ಚಾರ್ಥೇಶ ಕುಶಲ ಲೋಭ ಕ್ರೋಧ ವಿವರ್ಜಿತ ದೀರ್ಘದರ್ಶಿ ಶಮಪರ ಕುರುಣಾಂ ಸಹಿತೇ ರಥ. ಹಾಗೆ ಹುಟ್ಟಿದಂಥ ವಿದುರ ಧರ್ಮಾರ್ಥ ಕುಶಲ, ಲೋಭ ಕ್ರೋಧ ಯಾವುದೂ ಇಲ್ಲ, ದೀರ್ಘದರ್ಶಿ ಶಾಂತಿಪರಾಯಣ ಕುರುವಂಶಸ್ಥರ ಶ್ರೇಯಸ್ಸನ್ನೇ ಬಯಸ್ತಾ ಇರತಕ್ಕಂಥ ವ್ಯಕ್ತಿ ಆದರು ಅಂತ 107ನೆಯ ಅಧ್ಯಾಯವನ್ನು ಪೂರ್ಣಗೊಳಿಸಿ 108ನೇ ಅಧ್ಯಾಯಕ್ಕೆ ಬರ್ತಾ ಇದ್ದಾರೆ. ವೈಶಂಪಾಯನರು ಹೇಳ್ತಾ ಇದ್ದಾರೆ, ಧೃತರಾಷ್ಟ್ರೇಚ ಪಾಂಡವಚ ವಿದುರೇಚ ಮಹಾತ್ಮನಿ ತೇಷು ತ್ರಿಷು ಕುಮಾರೇಶು ಜತ ಜಾತೇಷು ಕುರುಜಾಂಗಲಂ ಕುರವೋಧ ಕುರುಕ್ಷೇತ್ರಂ ತ್ರಯಮೇತದ ವರ್ಧತ. ಧೃತರಾಷ್ಟ್ರ ಪಾಂಡುರಾಜ ಮಹಾತ್ಮನಾದಂಥ ವಿರುದ ಹುಟ್ಟಿದ ಮೇಲೆ ಕುರುವಂಶ ಕುರುರಾಜ್ಯ ಕುರುಕ್ಷೇತ್ರ ಈ ಮೂರು ವೃದ್ಧಿಯನ್ನು ಪಡೆಯಿತು. ಊರ್ಧ್ವ ಸಸ್ಯ ಭವದ್ ಭೂಮಿ ಸಸ್ಯಾನಿ ರಥವಂತಿ ಚ ಯಥರ್ಥ ವರ್ಷಿ ಪರ್ಜನ್ಯ ಬಹುಪುಷ್ಪ ಫಲಾದ್ರಮಾ. ಇವರು ಹುಟ್ಟಿದ ಮೇಲೆ ವಿಶೇಷವಾಗಿ ಭೂಮಿಯ ಮೇಲೆ ಒಳ್ಳೆ ಬೆಳೆ ಬರ್ತಾ ಇತ್ತು. ಮೇಲಕ್ಕೆ ಸಸ್ಯ ಬೆಳೆದಂಥದ್ರು ಸವಂತವಾಗಿರ್ತಾ ಇತ್ತು. ಸಕಾಲದಲ್ಲಿ ಮೇಘಗಳು ವರ್ಷವನ್ನ ಕೊಡ್ತಾ ಇತ್ತು. ಗಿಡಗಳು ವಿಶೇಷವಾಗಿ ತುಂಬಾ ಪುಷ್ಪಗಳನ್ನ ಫಲಗಳನ್ನ ಕೊಡ್ತಾ ಇತ್ತು. ಅಲ್ರಿ, ಇವೆಲ್ಲ ಗಿಡಗಳು ಕೊಡಬೇಕು, ಅವು ಸಂಬಂಧ ಏನು ಅಂದ್ರೆ ರಾಜ ಎಂಥವರಿರ್ತಾರೋ ಅದಕ್ಕೆ ತಕ್ಕಂತೆ ಎಲ್ಲ ಬರುತ್ತೆ ಎಂಬುದನ್ನು ಹೇಳ್ತಾ ಬರ್ತಾ ಇದ್ದಾರೆ ಮಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಮುಂದಿನದ್ದು ನಾಳೆ ನೋಡೋಣ.